अजडम विमलम सदा आनंद तितमतलम भजे तापत्रयापहम मिथ्या सिद्धांत दुद्वांत विध्वंसन विचक्षण दैतीतने भसता नोकदंबरे अर्तिकृत्तकल्पोयम् प्रत्यर्थिकेसरि व्यासतीर्थ गुरुभूयादस्मिश्रात् सिद्धये तपोविद्याविरक्त्यादि सद्गुणौकाकरानां वारिराजगुरुन्वन्द्ये गिरिप्राश्यान् पूज्य राघवेन्द्राय सिद्धिधर्मरताय च अजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्द्रवे श्रीराघवेन्द्रगुरवे नमो अत्युदयालवे आपादमौलिपर्यन्तं गुरूणामाप्तिं स्मरेत् तेन विघ्नाः पश्यन्ति सिद्ध्यन्त मनोरथाः हरिः ओं श्रीगुरुभ्यो नमः ಶ್ರೀ ಅಕ್ಷೋಭ್ಯತೀರ್ಥರ ಆರಾಧನಾ ಸಂದರ್ಭವಾಗಿ ಶ್ರೀ ಅಕ್ಷೋಭ್ಯತೀರ್ಥರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆಮೇಲೆ ನಮ್ಮ ಸ್ವಾಮಿಗಳಾದಂತಹ ಶ್ರೀ ಶ್ರೀ ಕುಟ್ಟಿಗ ಮಠಾಧೀಶರಾದ ಶ್ರೀ ಸುನೇಂದ್ರ ಶ್ರೀಪಾದಂಗಳವರೆಗೂ ನಮಸ್ಕಾರಗಳನ್ನು ಸಲ್ಲಿಸಿ ಸಾಷ್ಟಾಂಗದಂಡ ಪ್ರಣಾಮವನ್ನು ಮಾಡಿ ಇವತ್ತಿನ ಮಧ್ವವಿದೆಯ ಪಾಠವನ್ನು ಮುಂದುವರಿಸೋಣ. ನಾವು ಅದರಲ್ಲಿ ನೋಡ್ತಾ ಬಂದಿದ್ದೀವಿ, ಸ್ವಲ್ಪ ತರ್ಕ ಸ್ವಲ್ಪ ಇರುವಂಥದ್ದು. ಐದನೇ ಸರ್ಗದಲ್ಲಿ ನಾಲ್ಕನೇ ಪದ್ಯ, ಈ ಪದ್ಯಗಳೆಲ್ಲ ಕೂಡ ವಂಶಸ್ಥ ಇಲ್ಲ ಇಂದ್ರವಂಶ ಇಲ್ಲ ಅದರ ಉಪಜಾತಿ ಅವುಗಳ ಮಿಶ್ರ ಇರುವಂತದ್ದು, ಆ ಸಂದರ್ಶನ ಇರುವಂತದ್ದಾಗಿದೆ. ಇದು ವಿಧಾ ಸುಸಾಧ್ಯೇ ಅನುಮಾನ ಮಾತ್ರ ತೈಹಿ ಪ್ರಯುಜ್ಯತಾಶು ಪ್ರತಿಪಕ್ಷ ಭೀಷಣಂ ಅಖಂಡ ಯತ್ಯಕ್ತಮಖಂಡಧೀರಿದಂ ಸಪಕ್ಷ ದಕ್ಷ ಪಣಿನಂ ವಿರಾಡಿವ ಅಂಥೇಳಿ ಅದನ್ನು ನೋಡಿದ್ದೀವಿ. ಇದಕ್ಕೆ ಸಂದರ್ಭ ಪೂರ್ವಭಾವಿಯಾಗಿ ಆಚಾರ್ಯರು ಅವರೇ ಪಟ್ಟಾಭಿಷೇಕವನ್ನು ಮಾಡ್ತಾರೆ, ಅಂದ್ರೆ ಆ ಅಧಿಕಾರವನ್ನು ವೇದಾಂತ ಸಾಮ್ರಾಜ್ಯದ ಅಧಿಕಾರವನ್ನು ಕೊಟ್ಟಾಗ ಆ ಕೊಟ್ಟು ಅಭಿಷೇಕವನ್ನು ಮಾಡಿ ಆನಂದ ತೀರ್ಥರು ಅಂತ ಹೆಸರನ್ನಿಟ್ಟು ಅಚ್ಯುತ ಪ್ರೇಕ್ಷರು ಇಲ್ಲ ಅಚ್ಯುತ ಪ್ರಜ್ಞರು ಗುರುಗಳು ಅವರು ಮಾಡಿದಾಗ ಆವಾಗ ಅವರು ಮುಂದುವರಿಸ್ತಾ ಇರ್ತಾರೆ ಈ ವಿಧವಾಗಿ ಜೈತ್ರ ಯಾತ್ರೆ ಎಲ್ಲರನ್ನು ವಾದದಲ್ಲಿ ತಪ್ಪು ಸಿದ್ಧಾಂತಗಳನ್ನು ಅಲ್ಲಗಳಿಸು. ಯಾಕೆ ತಪ್ಪು ಸಿದ್ಧಾಂತಗಳನ್ನು ಅಲ್ಲಗಳಿಸ್ಬೇಕಂದ್ರೆ ನಮಗೆ ನಿಶ್ಚಯ ಜ್ಞಾನ ಇರಬೇಕು. ನಿಶ್ಚಯ ಜ್ಞಾನ ಇರಬೇಕಂತ ಹೇಳಿದ್ರೆ ಯಾವುದು ಸರಿಯಾದದ್ದು ಅದನ್ನು ಅವಲಂಬಿಸುವುದು ಜೊತೆಯಲ್ಲಿ ಯಾವುದು ಸರಿಯಲ್ಲವೋ ಅದು ಸರಿ ಇಲ್ಲ ಅಂತಲೂ ತಿಳ್ಕೋಬೇಕು. ಆದ್ದರಿಂದ ಸರಿಯಾದ ಸಿದ್ಧಾಂತವನ್ನು ಲೋಕದಲ್ಲಿ ಪ್ರತಿಷ್ಠಾಪನೆ ಮಾಡಿ ಸಜ್ಜನರಿಗೆ ಉಪಕಾರವಾಗುವಂತೆ ಮಾಡಬೇಕನ್ನುವುದೇ ಆಚಾರ್ಯರ ಅವತಾರದ ಉದ್ದೇಶ. ಆದ ಕಾರಣದಿಂದಾಗಿ ಆಚಾರ್ಯರು ತಮ್ಮ ಅವತಾರಕ್ಕೆ ತಕ್ಕಂತೆ ಅವರು ಆ ತಪ್ಪು ತಪ್ಪು ಸಿದ್ಧಾಂತಗಳನ್ನು ಇರುವಂತಹ ಅವರನ್ನು ಖಂಡನ ಮಾಡ್ತಾ ಬಂದಿದ್ದಾರೆ. ಅಚ್ಯುತ ಪ್ರೇಕ್ಷರ ಅವರ ಸಖರಾಗಿರುವಂತವರು, ಅವರು ಶಿಷ್ಯ ಒಂದ ಬಹುಮಾನ್ ಶಿಷ್ಯ ಸಮೃತಃ ಅಂತೇಳಿ ಅನೇಕ ಮಂದಿ ಶಿಷ್ಯರ ಜೊತೆಯಲ್ಲಿ ಕೂಡಿದವರಾಗಿ ಆಚಾರ್ಯರ ಜೊತೆಯಲ್ಲಿ ವಾದ ಮಾಡಬೇಕಂತ ಬಂದು ಅನುಮಾನ ಕೇವಲ ಅನುಮಾನ ಪ್ರಮಾಣದಿಂದ ನಾನು ಭೇದವನ್ನು ಯಾವ ಭೇದ ಜೀವ ಪರಮಾತ್ಮ ಭೇದ ಅದು ಪ್ರತ್ಯಕ್ಷಕ್ಕೆ ಗೋಚರವಾಗದೆ ಇರುವಂತಹ ವಿಷಯ, ಭಗವಂತ ಹೇಗೆ ಪ್ರತ್ಯಕ್ಷಕ್ಕೆ ಗೋಚರವಾಗುವುದಿಲ್ಲವೋ ಹಾಗೆ ಜೀವ ಅನ್ನೋನು ನಮಗೆ ಅನುಭವ ಇರಬಹುದು, ಆದ್ರೆ ಜೀವ ಅನ್ನೋ ಒಂದು ಆತ್ಮ ಇದೆ ಇಂಡಿವಿಜುವಲ್ ಸೋಲ್ ಇದೆ ಅನ್ನೋದಕ್ಕೆ ಕೂಡ ಅದಕ್ಕೆ ಶಾಸ್ತ್ರ ಬೇಕು. ಭಗವಂತ ಅದು ಈ ಪ್ರತ್ಯಕ್ಷಕ್ಕೆ ಸಿದ್ಧವಾಗಿರುವ ಈ ವಿಷಯಗಳಿಗೆ ಅವುಗಳಿಗೆ ಇರುವ ಭೇದ ಅವು ಕೂಡ ಪ್ರತ್ಯಕ್ಷಕ್ಕೆ ಸಿದ್ಧವಲ್ಲ, ಅದು ಅಪ್ರತ್ಯಕ್ಷವೇ. ಆದ್ದರಿಂದ ಈ ಪ್ರತ್ಯಕ್ಷಕ್ಕೆ ಸಿದ್ಧವಾಗದೆ ಇರುವಂತಹ ಈ ವಿಷಯಗಳಲ್ಲಿ ಅದಕ್ಕೆ ನಾವು ಹೇಗೆ ಹೇಗೆ ಆಚಾರ್ಯರು ಅನುಮಾನ ಅಂದ್ರೆ ತರ್ಕವನ್ನು ಪ್ರಯೋಗಿಸಿ ಅವರು ಭೇದವನ್ನು ಮಾಡ್ತಾರೆ, ಅದೇ ತರ್ಕವನ್ನು ಪ್ರಯೋಗಿಸಿ ಆ ಭೇದ ಇಲ್ಲ ಅಂತಲೂ ಹೇಳ್ಬೋದು. ಆದ್ದರಿಂದ ಕೇವಲ ತರ್ಕ ಅಲ್ಲ, ಅದಕ್ಕೆ ನಮಗೆ ಆಗಮ ಪ್ರಮಾಣವು ಜೋಡಿಯಾದಾಗಲೇ ಆಗಮ ಪ್ರಮಾಣದಿಂದ ಮಾತ್ರ ಸಾಧ್ಯನಾಗಿರುವ ಪರಮಾತ್ಮ ಅವನಿಗೆ ಜೀವರಿಗೆ ಇರುವ ಭೇದ ಆ ಜೀವರಿಗಿರುವ ಆ ವಿಶೇಷ ಅವರವರ ವಿಶೇಷ ಅಂದ್ರೆ ಏನು ವಿಶೇಷ ಅಂತ ಹೇಳಿದರೆ ಆ ಭೇದವನ್ನು ತಿಳಿಸಿಕೊಡುವಂತಹ ವಿಷಯ ಆಗಿದೆ. ಅಂತ ವಿಷಯವನ್ನು ನಾವು ಗ್ರಹಣ ಮಾಡಿದಾಗ ಮಾತ್ರ ಆಗತ್ತೆ ಅನ್ನೋದನ್ನು ಆಚಾರ್ಯರು ಪ್ರಮಾಣದಿಂದ ತೋರಿಸಿಕೊಡ್ತಾರೆ. ಅವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಹೀಗೆ ಜೀವ ಪರಮಾತ್ಮನ ಭೇದ ಹೇಳಿ ನೀವು ಆ ಭೇದವನ್ನು ಅನುಮಾನ ಪ್ರಮಾಣದಿಂದ ಮಾಡ್ರಿ ಆಗಮ ಪ್ರಮಾಣದಿಂದ ಮಾಡ್ರಿ ಹೇಗಾದರೂ ಮಾಡ್ರಿ, ಆದರೆ ಆ ಭೇದ ಅನ್ನುವುದೇ ಮಿಥ್ಯಾಭೂತವಾದದ್ದು. ಯಾಕಂದ್ರೆ ಪ್ರಪಂಚದಲ್ಲಿ ಪರಮಾತ್ಮ ಒಬ್ಬನೇ ಸತ್ಯ, ಎಲ್ಲವೂ ಮಿಥ್ಯ. ಆದ್ದರಿಂದ ಎಲ್ಲವೂ ಮಿಥ್ಯವಾದರೆ ಜೀವ ಪರಮಾತ್ಮರ ಭೇದವೂ ಮಿಥ್ಯ, ಜಗತ್ತೇ ಮಿಥ್ಯ, ಆಕಾಶವೂ ಮಿಥ್ಯ, ಪೃಥ್ವಿ ಎಲ್ಲವೂ ಮಿಥ್ಯ. ಈ ಮಿಥ್ಯ ಅನ್ನುವ ಶಬ್ದಕ್ಕೆ ಅವರು ಬಹಳ, ಯಾಕಂದ್ರೆ ಆ ಶಬ್ದ ಮಿಥ್ಯ ಅಂದ್ರೆ ಇಲ್ಯೂಷನ್, ಇಲ್ಯೂಷನ್ ಅಲ್ಲ, ಇಟ್ಸ್ ನಾಟ್ ಫಾಲ್ಸ್, ಇಟ್ಸ್ ನಾಟ್ ಇಲ್ಯೂಷನ್, ರಾಂಗ್ ಟ್ರಾನ್ಸ್ಲೇಷನ್ ಅಂತಾರೆ. ಅಲ್ಲಪ್ಪ ಇಲ್ಯೂಷನ್ ಅಲ್ಲ, ಇನ್ನೇನು. ಆದ್ರೆ ಅವರು ಮಿಥ್ಯ ಸತ್ ಅಸತ್ ಆಗದೆ ಇರುವಂತದ್ದು ಅಂತೇಳಿ ಹೀಗೆ ಅನೇಕ ವಿಧವಾದ ಡೆಫಿನಿಷನ್ಗಳು ಅನಿರ್ವಚನೀಯ ಅಂತೇಳಿ ಬೇರೆ 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 ಡೆಫಿನಿಷನ್ಸ್ ಕೊಡ್ತಾರೆ. ಎಲ್ಲ ವಿಧವಾದ ಡೆಫಿನಿಷನ್ಸ್ ಆಚಾರ್ಯರು ಖಂಡನ ಮಾಡಿದ್ದಾರೆ. ಅದೇ ವಿಧವಾಗಿ ಆಮೇಲೆ ಪರಂಪರೆಯಲ್ಲಿ ಬಂದವರು ಇರುವಂತಹ ನ್ಯಾಯಾಮೃತದಲ್ಲಿ ವ್ಯಾಸತೀರ್ಥರು ಕೂಡ ಮುಖ್ಯವಾಗಿ ನ್ಯಾಯಾಮೃತದಲ್ಲಿ ಈ ಅದ್ವೈತಕ್ಕೆ ಎಷ್ಟು, ಆಮೇಲೆ ಆಚಾರ್ಯರು ಆದ ಮೇಲೆ ಯಾವ್ದಾದ್ರು ಹೊಸ ಡೆಫಿನಿಷನ್ಸ್ ಎಲ್ಲ ತಗೊಂಡು ಬಂದಿದ್ದಾರೆ ನವೀನ, ಅವೆಲ್ಲವನ್ನು ಕೂಡ ಖಂಡನೆ ಮಾಡ್ತಾರೆ ವ್ಯಾಸರಾಯರು. ಈ ವಿಧವಾಗಿ ಎಲ್ಲ ವಿಧವಾದ ತಪ್ಪು ತಿಳುವಳಿಕೆಯನ್ನು ಖಂಡನೆ ಮಾಡುವುದೇ ಉದ್ದೇಶವಾಗಿತ್ತು. ಆದ್ದರಿಂದ ಅವರು ಆ ವಿಧವಾಗಿ ತಮ್ಮ ಅನುಮಾನ ಅಂದ್ರೆ ತಮ್ಮ ತರ್ಕ ನ್ಯಾಯವನ್ನು ಆಚಾರ್ಯರು ಖಂಡನೆ ಮಾಡಿದಾಗ ಅವರು ಅಲ್ಲಿಗೆ ಬಿಡದೆ ಮತ್ತು ವಾದವನ್ನು ಮುಂದುವರಿಸುತ್ತಾರೆ. ಅದನ್ನು ನಾವು 5ನೇ ಪದ್ಯದಲ್ಲಿ ನೋಡೋಣ. ಅಲ್ಲಿ ಹೇಳುವಂಥದ್ದು, ಅಥಾಪಿ ಮಿಥ್ಯಾ ವಿಮತಂ ಮತತ್ವತೋ ವಿವಾದಿ ವಿವಾದ ನಿರ್ಮುಕ್ತ ವಾದಿತ್ಯವಾದಿತೈಹಿ ಅನೇನ ಸತ್ಯಂ ವಿಮತಂ ಮತತ್ವತೋ ಯಥಾ ಘಟಾದಿತ್ಯನುಮಾನ್ಯಗದ್ಯತ ಅಂಥೇಳಿ. ಇದರ ಅನ್ವಯ ಹೀಗೆ, ಅಥ ಅಪಿ ತೈಹಿ ಇತಿ ಅವಾದಿ, ತೈರಿತ್ಯವಾದಿ ಅಂತ ಹೇಳಿದಾಗ ಅದನ್ನು ಬಿಡಿಸಿದ್ರೆ ತೈಹಿ ಇತಿ ಅವಾದಿ ಅಂತೇಳಿ. ವಿಮತಂ ಮಿಥ್ಯಾ ಮತತ್ವತಃ ವಿವಾದ ನಿರ್ಮುಕ್ತವತ್ ಅನೇನ ಇತ್ಯನುಮಾ ನ್ಯಗದ್ಯತ. ವಿಮತಂ ಸತ್ಯಂ ಮತತ್ವತಃ ಯಥಾ ಘಟಾದಿ. ಅದ್ವೈತ ಸಿದ್ಧಾಂತದಲ್ಲಿ ಎರಡು ಮುಖ್ಯ ಅನೇಕ ಅಂಶಗಳಿವೆ. ಎರಡು ಮುಖ್ಯವಾಗಿ ಆಚಾರ್ಯರು ಖಂಡನ ಮಾಡಿದ್ದಾರೆ. ಯಾಕೆಂದ್ರೆ ಈ ಎರಡು ಕೂಡ ಬಹಳ ಅಪ್ಸರ್ಡ್ ಆಗಿರುವಂಥದ್ದು. ಅದನ್ನು ಮುಂದುವರಿಸುವುದಕ್ಕೆ ಏನೇನೋ ತರ್ಕವನ್ನು ಮಾಡಿ ಅದನ್ನು ಮುಂದುವರಿಸ್ತಾರೆ. ಅದಕ್ಕೆ ದುಸ್ತರ್ಕ್ಯಂ ಚಕ್ರಪಾಣೇರ್ ಗುಣಗಣ ವಿರಹಂ ಜೀವತಾಂಶ ಆಧಿಪತ್ಯ ಅಂತೇಳಿ ವಾಯುಸ್ತುತಿಯಲ್ಲಿ ತಿರುಕ ಪಂಡಿತಾಚಾರ್ಯ ಹೇಳ್ತಾರೆ. ದುಸ್ತರ್ಕ್ಯಂ ಅಂತೇಳಿ ತರ್ಕ ಮಾಡುವುದಕ್ಕೆ ಬಹಳ ಏನೇನೋ ಹಾಗೆ ಹೀಗೆ ಹಾಗೆ ತಿರುಗಿಸಿ ಇದಂದ್ರೆ ಅದು ಅದಂದ್ರೆ ಇದು ಹೀಗೆ ಅಲ್ಲಾಡಿಸುತ್ತಾ ತರ್ಕವನ್ನು ಮಾಡ್ತಾರೆ. ಆದ್ದರಿಂದ ಎರಡು ಅಂಶಗಳೇನಂತ ಹೇಳಿದರೆ, ಜೀವ ಪರಮಾತ್ಮ ಒಂದೇ, ಅಭೇದ ಅಂತ ಹೇಳುವುದು ಅದು ಸರಿಯಲ್ಲ. ಜೀವ ಅತಿ ಅಲ್ಪನಾದವನು, ಪರಮಾತ್ಮ ಅತಿ ಉತ್ತಮನಾದವನು, ಅವನು ಮಾಯಕ್ಕೆ ಒಳಗ ತಾನೇ ಜೀವನಾಗಿದ್ದಾನೆ ಅನ್ನೋದು ಅರ್ಥಶೂನ್ಯವಾದ ಮಾತು. ಆದ್ದರಿಂದ ಜೀವ ಅಭೇದ ಐಡೆಂಟಿಟಿ ಅದು ಸರಿಯಲ್ಲ ಅನ್ನೋದು ಒಂದು, ಆಚಾರ್ಯರು ಅದನ್ನು ಖಂಡನೆ ಮಾಡಿದ್ದಾರೆ. ಎರಡನೆಯದು, ನಾವು ಕಾಣುವ ನಮಗೆ ನಿತ್ಯ ಅನುಭವ ಇರುವ ನಾವು ಸಾಧನೆ ಮಾಡುವಂತಹ ಈ ಸಮಸ್ತ ಜಗತ್ತು ಭಗವಂತ ಸೃಷ್ಟಿ ಮಾಡಿದಂತಹ ಅತ್ಯದ್ಭುತವಾದಂತಹ ಈ ಪ್ರಪಂಚ ಯಾವುದಿದೋ ಅದೆಲ್ಲವೂ ಮಿಥ್ಯ. ಮಿಥ್ಯ ಅಂದ್ರೆ ಸುಳ್ಳು ಅಂತ ನೀವು ಹೇಳ್ತೀರ, ಸುಳ್ಳು ಅಂತ ಹೇಳ ಅದು ಸುಳ್ಳು ಅಲ್ಲ, ಸತ್ಯ ಅಲ್ಲ, ಸತ್ಯ ಅಲ್ಲ, ಸುಳ್ಳು ಅಂತ ಹೀಗೆ ಏನೇನು ಅದು ಒಟ್ಟಾರೆ ಅದು ಸತ್ಯವಲ್ಲ. ಅಷ್ಟು ಮಾತ್ರ ಕಂಡೆ ಸತ್ಯ ಅಲ್ಲ, ಅದನ್ನು ಇಲ್ಲ, ಈ ಜಗತ್ತು ಸತ್ಯವೇ ಅಂತ ಹೇಳಿ ಆಚಾರ್ಯರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಜಗತ್ತು ಸತ್ಯವಲ್ಲ ಅಂತ ಹೇಳುವ ಅವರ ಮಾತನ್ನು ಅಲ್ಲಗಳೆದಿದ್ದಾರೆ ಆಚಾರ್ಯರು. ಆದ್ದರಿಂದ ಈ ಎರಡು ಹೇಳುವಾಗ, ಮೊದಲನೆಯದು ಅಭೇದದಲ್ಲಿ ಏನೇನೋ ಮಾಡಿ ಅದ ವಕ್ರವಾದ ವಾದವನ್ನು ಮಾಡ್ಲಿಕ್ಕೆ ಅವರು ಉಪಕ್ರಮಿಸಿದಾಗ ಅದನ್ನು ಖಂಡನೆ ಮಾಡಿದ್ದಾರೆ. ಅದಾದ ಮೇಲೆ ಅವರಿಗೆ ಅವಾಗ ರೋಷ ಬಂತು. ರೋಷ ಬಂದು, ಸರಿ ನೀವು ಈ ಭೇದ ಅಂತ ಹೇಳ್ತಿದ್ದಾರ, ಭೇದವನ್ನು ಮಿಥ್ಯಾ ಅಂತ ಹೇಳಬೇಕಂದ್ರೆ ಆ ಭೇದವನ್ನು ಅನುಮಾನದಿಂದ ಮಾಡ್ಲಿಕ್ಕೆ ಮೊದಲು ಪ್ರಯತ್ನ ಮಾಡಿದ್ಯಾ? ಇನ್ನೋಡ್ರಿ ಅವ್ರ ಬಿಹೇವಿಯರೇ ಎಷ್ಟು ಇನ್ಕನ್ಸಿಸ್ಟೆಂಟ್ ಬಿಹೇವಿಯರ್ ನೋಡಿ. ಅನುಮಾನದಿಂದ ಭೇದವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ, ಅದು ಖಂಡನೆ ಮಾಡಿದ್ದಾರೆ ಆಚಾರ್ಯರು. ಅದಾದ ಮೇಲೆ ಈ ಭೇದ ಅನ್ನುವುದೇ ಅಸತ್ಯ ಮಿಥ್ಯ, ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲವೂ ಮಿಥ್ಯ ಅಂತ ಹೇಳಿ ಅವ್ರು ಹೇಳುವಂಥದ್ದು. ಈ ಅನ್ಯ ಅರ್ಥ ಹೀಗೆ, ಅಥ ಆದ ಮೇಲೆ, ಏನಾದ ಮೇಲೆ, ಭೇದ ಸಾಧನ ಖಂಡನ ಅನಂತರಂ. ಅವರು ಭೇದವನ್ನು ಸಾಧಿಸುತ್ತೀರಿ ಅಂದ್ರೆ ಅದನ್ನು ಆಚಾರ್ಯರು ಖಂಡನ ಮಾಡಿದ ಅನಂತರ ಅದಾದ ಮೇಲೆ. ಯಾಕಂದ್ರೆ ಆಚಾರ್ಯರು ಗೊತ್ತು, ಇವರು ಭೇದವನ್ನು ಹೇಳ್ತಾ ಇದ್ದಾರೆ, ಆದ್ರೆ ಆ ಭೇದ ಮಿಥ್ಯ ಅಂತ ಹೇಳಕ್ಕೆ ಭೇದ ಹೇಳ್ತಾ ಇದ್ದಾರೆ. ಭೇದ ಇಲ್ಲದ ಭೇದವನ್ನು ಹೇಳಬೇಕಾಗಿದ್ದ ಅವಶ್ಯಕತೆ ಏನಿದೆ? ಭೇದವೇ ನಂಬೋದಿಲ್ಲ, ಆದ್ರೆ ಭೇದ ಇದೆ ಅಂತ ನಾವು ಅನುಮಾನದಿಂದ ಪ್ರೂವ್ ಮಾಡ್ತೀವಿ ಅಂದ್ರೆ ಯಾತಕ್ಕೆ? ಅದೇ ಆ ವಿಧವಾಗಿ ಭೇದ ಸಾಧನೆಯನ್ನು ಖಂಡನ ಮಾಡಿದ ಅನಂತರ ಅಪಿ ಅಂಡ್ ಆಲ್ಸೋ ಅವರು ಇನ್ನೂ ಏನು ಮಾಡಿದ್ದಾರೆ? ಇದನ್ನೂ ಮಾಡಿದ್ದಾರೆ. ತೈಹಿ ಇತಿ ಅವಾದಿ, ಅವರಿಂದ ಹೀಗೆ ಹೇಳಲ್ಪಟ್ಟಿತು. ಅವಾದಿ ಅಂದ್ರೆ ಉಕ್ತ ಅಂತ ಹೇಳಲ್ಪಟ್ಟಿತು, ವಾದಿಸಲ್ಪಟ್ಟಿತು. ಇಟ್ ಹ್ಯಾಸ್ ಬೀನ್, ದೀಸ್ ಆರ್ಗ್ಯುಮೆಂಟ್ಸ್ ಹ್ಯಾವ್ ಬಿನ್ ಪುಟ್ ಫೋರ್ತ್ ಬೈ ದೆಮ್ ಅಂತೇಳಿ, ಅವರಿಂದ ಈ ವಿಧವಾಗಿ ವಾದಿಸಲ್ಪಟ್ಟಿತು. ಹೇಳಲ್ಪಟ್ಟಿತು ಅಂತೇಳಿ ತೈಹಿ ಇತಿ ಅವಾದಿ ತೈರಿಕ್ಯವಾದಿ ಆಯಿತು. ಏನು ಅವರಿಂದ ಏನು ವಾದಿಸಲ್ಪಟ್ಟಿತು ಅಂತ ಹೇಳಿದರೆ ವಿಮತಂ, ವಿಮತಂ ಅಂತ ಹೇಳಿದರೆ ಯಾವುದು ನಮಗೆ ಚರ್ಚನೀಯ ಅಂಶವಾಗಿದೆಯೋ ಅದು ವಿಮತ. ವಿಮತ ಅಂದ್ರೆ ವಿವಿಧವಾದ ಮತ ಅಭಿಪ್ರಾಯಗಳು ಉಳ್ಳದ್ದು ವಿಮತ. ಆದ್ದರಿಂದ ಆ ಇಲ್ಲಿ ವಿಮತ ಯಾವುದು, ಯಾವುದು ವಿವಿಧವಾದ ಅಭಿಪ್ರಾಯಗಳಿಗೆ ಅವಕಾಶ ಇರುವಂತದ್ದು ಅಂದ್ರೆ ಅವರಿಗೊಂದು ಅಭಿಪ್ರಾಯ, ನಮಗೆ ವಾದಿಗೆ ಪ್ರತಿವಾದಿಗೆ ಭಿನ್ನ ಅಭಿಪ್ರಾಯ ಇರುವ ವಿಷಯ ಯಾವುದಿದೆ ಅದು ವಿಮತ, ಚರ್ಚನೀಯವಾದ ಅಂಶ. ಇಲ್ಲಿ ಸತ್ಯತ್ವ ಮಿಥ್ಯಾತ್ವಾಭ್ಯಾಂ ವಿಪ್ರತಿಪತ್ತಿ ವಿಷಯಭೂತಂ ವಿವಾದಾಧಿಕಂ ಅದು ವಿಮತ. ವಿಮತ ಅಂದ್ರೆ ಏನ್ ಹೇಳಿದ್ರೆ ಈ ಡೆಫಿನಿಷನ್ ಕೊಟ್ಟಿದ್ದಾರೆ, ಸತ್ಯತ್ವ ಮಿಥ್ಯಾತ್ವ, ಈ ಜಗತ್ತು ಸತ್ಯವೋ ಈ ಜಗತ್ತು ಮಿಥ್ಯವೋ ಈ ಎರಡರಲ್ಲಿ ಯಾವುದು ಅಂತ ಹೇಳಿ ವಿಪ್ರತಿಪತ್ತಿ ವಿಷಯಭೂತಂ, ಅದು ಇನ್ನು ಪ್ರತಿಪಾದನೆ ಆಗಲಿಲ್ಲ ಅಂದ್ರೆ ನಮ್ಮಿಬ್ಬರಿಗೆ ಒಪ್ಪಿಕೆ ಆಗಲಿ, ನಮ್ಮಿಬ್ಬರಿಗೆ ಡಿಸ್ಕಷನ್ನು ವಾದ ಪ್ರತಿವಾದಗಳು ನಡೆದಿಲ್ಲ, ಆದ್ದರಿಂದ ಅದು ಇನ್ನು ಪ್ರತಿಪತ್ತಿ ಅಂದ್ರೆ ಪ್ರತಿಪಾದನೆ ಮಾಡು, ಎಸ್ಟಾಬ್ಲಿಷಿಂಗ್, ಇಟ್ ಹ್ಯಾಸ್ ನಾಟ್ ಇಟ್ ಬಿನ್ ಎಸ್ಟಾಬ್ಲಿಷ್ಡ್. ಆದ್ದರಿಂದ ವಿಪ್ರತಿಪತ್ತಿ ವಿಷಯಭೂತಂ, ವಿಪ್ರತಿಪತ್ತಿ ವಿಷಯಭೂತಂ ಅಂತ ಹೇಳಿದ್ರೆ ಇನ್ನೂ ಎಸ್ಟಾಬ್ಲಿಷ್ ಆಗದೇ ಇರುವಂತಹ ವಿಷಯ ಯಾವುದಿದೋ ಅದು ಯಾವುದದು, ವಿಯದಾಧಿಕಂ, ವಿಯತ್ ಅಂದ್ರೆ ಆಕಾಶ, ಆಧಿಕಂ ಅಂದ್ರೆ ಆಕಾಶ, ವಾಯು, ಅಗ್ನಿ, ನೀರು, ಜಲ, ಪೃಥ್ವಿ, ಈ ಪಂಚಭೂತಗಳು, ಪಂಚಭೂತಗಳಿಂದ ನಿರ್ಮಿತವಾದ ಈ ಜಡಾತ್ಮಕವಾದ ಜಗತ್ತು, ಈ ಪಂಚಭೂತಗಳಿಂದ ಈ ಜಡಾತ್ಮಕವಾದ ಜಗತ್ತಿನಲ್ಲಿ ಆ ಪಂಚಭೂತಾತ್ಮಕವಾದ ದೇಹಗಳಲ್ಲಿ ಇರುವಂತಹ ಜೀವರಾಶಿಗಳು, ಆ ಜೀವರಾಶಿಗಳು ಮಿಥ್ಯ ಅಂತ ಹೇಳಿದ್ರೆ ಜೀವರಾಶಿಗಳೇ ಪರಮಾತ್ಮ, ಪ್ರತಿಯೊಂದು ಜೀವನು ಪರಮಾತ್ಮನೇ. ಅಂದ್ರೆ ನಾಯಿ ಒಳಗೆ ಇರುವ ಜೀವ, ಹಂದಿ ಒಳಗಿರುವ ಜೀವ, ಪ್ರತಿಯೊಂದು ಜೀವ ಪರಮಾತ್ಮನೇ. ಅವರ ಒಳಗೆ ಪರಮಾತ್ಮ ಇದ್ದಾನಂತ ಹೇಳೋದು ಬೇರೆ, ಅದರ ಒಳಗಿರುವ ಜೀವಗಳೆಲ್ಲ ಕೂಡ ಪರಮಾತ್ಮನೇ. ಆದರೆ ಅವೆಲ್ಲದ ದೇಹಗಳು, ಹಂದಿಯ ದೇಹ ಆಗಲಿ ಮನುಷ್ಯ ದೇಹ ಆಗಲಿ, ಎಲ್ಲ ದೇಹಗಳು ಮಿಥ್ಯ, ಜಗತ್ತೆಲ್ಲ ಮಿಥ್ಯ, ಪ್ರಪಂಚ ಎಲ್ಲವೂ ಮಿಥ್ಯ. ಆದ್ದರಿಂದ ವಿಯದಾಧಿಕಂ ಅಂದ್ರೆ ಆಕಾಶ ಮುಂತಾದದ್ದು ಅಂದ್ರೆ ವಿಶ್ವಂ, ಎಲ್ಲ ಜಗತ್ತು ಗುಣಾನು, ವಿಶ್ವಂ ಮಿಥ್ಯ, ಮಿಥ್ಯ, ಮಿಥ್ಯ ಅಂದ್ರೆ ಏನು ಅಂತ ಹೇಳಿದಕ್ಕೆ ಅವರು ತುಂಬಾ ಚರ್ಚೆ. ಮಿಥ್ಯ ಅಂದ್ರೆ ಸುಳ್ಳು ಅಂತ ಹೇಳ್ತೀರಾ, ಇಲ್ಲ ಸುಳ್ಳಲ್ಲ, ಸತ್ತ ಅಲ್ಲ, ಮತ್ತೆ ಅಸತ್ತ ಅಸತ್ತು ಅಲ್ಲ, ಸತ್ತಲ್ಲ ಅಸತ್ತು ಅಲ್ಲ, ಅದು ಸತ್ತ ಸತ್ತಲ್ಲ, ಮತ್ತೆ ಅದ್ಯಾವುದು ಅಂತ ಹೇಳಿದ್ರೆ ಅದು ಅನಿರ್ವಚನೀಯ, ಅದು ಡಿಫೈನ್ ಮಾಡಕ್ ಆಗೋದಿಲ್ಲ. ಹೀಗೆಲ್ಲ ವಾದ ಮಾಡಿ ವಾದ ವಾದ ಮಾಡ ಅಂದ್ರೆ ಒಟ್ಟಾರೆ ಅವರ ಉದ್ದೇಶ ಏನಂತ ಹೇಳಿದರೆ ಸತ್ಯವಾದ ಅಂಶವನ್ನು ಒಪ್ಪದೇ ಇರುವುದೇ ಅವರ ಉದ್ದೇಶ ಅಷ್ಟೇ. ಆದ್ದರಿಂದ ಇದು ಮಿಥ್ಯ ಅಂತ ಹೇಳ್ತಾರೆ, ಜಗತ್ ಅನ್ನುವುದೆಲ್ಲ ವಿಶ್ವಂ ಮಿಥ್ಯ. ಮಿಥ್ಯ ಅಂತ ಹೇಳಿದರೆ ದೃಶ್ಯತ್ವಾತ್, ಇದು ಕಣ್ಣಿಗೆ ಕಾಣಿಸತ್ತಾದ್ದರಿಂದ ಮಿಥ್ಯ, ಯಾವುದು ಕಣ್ಣಿಗೆ ಕಾಣಿಸುತ್ತೋ ಅದು ಮಿಥ್ಯ. ಅದು ಯಾಕಪ್ಪ ಕಣ್ಣಿಗೆ ಕಾಣಿಸಿದ್ರೆ ಮಿಥ್ಯ ಆಗ್ಬೇಕಾ ಅಂತ ಹೇಳಿದರೆ ಹೌದು. ವಿವಾದ ನಿರ್ಮುಕ್ತವತ್ತು ಅಂತ ಹೇಳಿ ಹೇಳ್ತಾರೆ, ವಿವಾದ ನಿರ್ಮುಕ್ತವತ್ತು ಅಂದ್ರೆ ವಿಪ್ರತಿಪತ್ತಿ ರಹಿತತ್ವಾತ್, ನೀವು ಇದು ಸತ್ಯ ಅಂತ ಪ್ರೂವ್ ಮಾಡ್ಲಕ್ಕೆ ಕಣ್ಣಿಗೆ ಕಾಣಿಸುತ್ತೆ, ಬಟ್ ಯು ಕೆನಾಟ್ ಪ್ರೂವ್ ದಟ್ ದಿಸ್ ಇಸ್ ರಿಯಲ್, ಆದ್ದರಿಂದ ಇದು ಅನ್ರಿಯಲ್. ಯಾಕೆ ಇದೆಲ್ಲ ಅನ್ರಿಯಲ್ ಅಂತ ಹೇಳೋದಿಲ್ಲ ಅವರು, ಅನ್ರಿಯಲ್ ಅಂತ ರಾಂಗ್ ಟ್ರಾನ್ಸ್ಲೇಷನ್, ಮಿಥ್ಯ, ಆ ಮಿಥ್ಯ ಅನ್ನೋ ಶಬ್ದ ಹಾಗೆ ಇಟ್ಕೊಳ್ಳೋಣ, ಮಿಥ್ಯ, ಇದೆಲ್ಲ ಮಿಥ್ಯ. ಯಾಕಂದ್ರೆ ವಿವಾದದಿಂದ ವಿಪ್ರತಿಪತ್ತಿ ರಹಿತವತ್ ಅಂದ್ರೆ ಯಾವುದು ಪ್ರತಿಪಾದನೆ ಇಲ್ ಮಾಡ್ಲಿಕ್ಕಾಗೋದಿಲ್ಲವೋ ಅಂತದ್ದಿದ್ದಂತೆ ಅಂತ ಹೇಳಿ. ಈ ಮತತ್ವ ಅಂದ್ರೆ ದುಷ್ಟತ್ವ, ಇದು ನೋಡಿ ಈ ಶಬ್ದದ ನಮ್ಗೆ ಮತ್ತು ಮತ್ತು ಬಳಸ್ತೀವಿ, ಅದರಿಂದ ಈ ಶಬ್ದವನ್ನು ಮಾತ್ರ ಚೆನ್ನಾಗಿ ಜೀರ್ಣ ಮಾಡ್ಕೊಡ್ರಿ. ಮತ ಅಂದ್ರೆ ರಿಲಿಜಿಯನ್ ಅಂತ ಅಲ್ಲ, ಮತತ್ವತಃ ಮತದಿಂದ, ಮತ ಅಂದ್ರೆ ಅಭಿಪ್ರಾಯ, ಅಭಿಪ್ರಾಯ ಹ್ಯಾಗ್ ಫಾರ್ಮ್ ಆಗುತ್ತೆ ನಾವು ನೋಡೋದ್ರಿಂದ. ಆದ್ರಿಂದ ದುಷ್ಯತ್ವ ಯಾವುದಿದೋ ಅದನ್ನು ಮತ, ಇಲ್ಲ ಮತ ಅಂತ ಹೇಳಿದ್ರೆ ನಮಗೆ ಕಣ್ಣಿಗೆ ಕಾಣಿಸುವುದು ಅನುಭವಕ್ಕೆ ಸಿದ್ಧವಾಗಿರುವಂಥದ್ದು ಅದು ಮತ. ಆದ್ದರಿಂದ ಮತತ್ವತಃ ಅನುಭವ ಸಿದ್ಧವಾದದ್ದು, ಕಣ್ಣಿಗೆ ಕಾಣಿಸುವುದು, ದೃಶ್ಯತ್ವ ಇರುವುದು ಅನ್ನುವ ಅರ್ಥದಲ್ಲಿ ಮತ ಶಬ್ದವನ್ನು ನೀವು ಜೀರ್ಣ ಮಾಡ್ಕೋಬೇಕು. ಆದ್ದರಿಂದ ಮತತ್ವತಃ ದೃಶ್ಯತ್ವಾತ್ ಅಂತೇಳಿ ಅದು ಪ್ರಥಮ ವಿಭಕ್ತಿಯಲ್ಲಿರುವಂಥದ್ದು. ಆದ್ದರಿಂದ ಈ ಮತತ್ವ ಇಲ್ಲಿ ಏನು ಇದು ನಮಗೆ ದೃಶ್ಯತ್ವ ಯಾವುದಂದ್ರೆ ಮಿಥ್ಯಾತ್ವಾಭ್ಯಾಮ್, ಈ ಯಾವ್ದು ಮಿಥ್ಯ ಆಗಿದೆಯೋ ಇಲ್ಲವೋ ಹಾಗೆ ನಾವು ಮಾಡ್ಬೇಕಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ಸಂಪ್ರತಿಪನ್ನ ಶುಕ್ತಿ ರಜತಾದಿವತ್ ಇತಿ ಯಾವತ್. ಅವರು ಯಾವಾಗಲೂ ಕೊಡುವ ದೃಷ್ಟಾಂತಗಳು, ಎರಡು ದೃಷ್ಟಾಂತಗಳು ಪ್ರಸಿದ್ಧವಾದ ದೃಷ್ಟಾಂತಗಳು ಕೊಡ್ತಾರೆ, ಒಂದು ರಜ್ಜು ಸರ್ಪ, ಇನ್ನೊಂದು ಶುಕ್ತಿ ರಜತ. ರಜ್ಜು ಸರ್ಪ ಅಂದ್ರೆ ಹಗ್ಗ ಹಾವು, ರಜ್ಜು ಸರ್ಪ. ಇದು ನಾನು ನಿಮ್ಗೆ ಕೆಲವು ಜನಕ್ಕೆ ಬಹಳ ಪರಿಚಯವಾಗಿರುವ ವಿಷಯ ಇರಬಹುದು, ಆದ್ರೆ ಬಹಳ ಜನಕ್ಕೆ ಪರಿಚಯವಾಗದೇ ಇರಬಹುದು. ಆದ್ದರಿಂದ ಎಲ್ಲರಿಗೂ ಅರ್ಥ ಆಗಬೇಕನ್ನುವ ರೀತಿಯಲ್ಲಿ ಸ್ವಲ್ಪ ಮೆಲ್ಲಕ್ಕೆ ನಾನು ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ತುಂಬಾ ತರ್ಕ ಇದೆ, ಆದ್ರೆ ಅಷ್ಟು ಕಷ್ಟ ಅಲ್ಲ. ಅಷ್ಟು ಇಸ್ ನಾಟ್ ಸೋ ಡಿಫಿಕಲ್ಟ್, ಅರ್ಥ ಆಗತ್ತೆ ಸುಲಭವಾಗಿ. ಅದನ್ನು ನೋಡೋಣ. ಅವರು ತರುವಂತಹ ವಿಷಯ ಏನಂತ ಹೇಳಿದರೆ ಹಾವು ಹಗ್ಗ. ಯಾರಾದರೂ ಒಂದು ಹಗ್ಗವನ್ನು ನೋಡ್ತಾರೆ, ಅಯ್ಯೋದು ಹಾವು ಅಂತ ಭಯದಿಂದ ಹಾವು ಅಂತ ಭ್ರಮಿಸುತ್ತಾರೆ. ಹಗ್ಗ ನೋಡಿ ಹಾವು ಅನ್ಕೊಂಡಿದ್ದಾರೆ ಅಲ್ಲಿ, ಆದ್ರೆ ಅಲ್ಲಿ ಹಾವು ಇಲ್ಲ. ಹಾವು ಇಲ್ಲ ಅಂತ ಹೇಳಿದ್ರೆ ಹಾವು ಅನ್ನೋದು ಅಸತ್ಯವಾಗಿ ಇಲ್ಲ, ಹಾವು ಅನ್ನೋದೇ ಅಸತ್ಯ ಅಲ್ಲ. ಯಾಕಂದ್ರೆ ಹಾವು ಬೇರೆ ಕಡೆ ಇದೆ, ಇಲ್ಲಿ ಇಲ್ಲ ಹಾವು, ಹಗ್ಗನೇ ಹಾವಲ್ಲ. ಆದ್ರೆ ಹಾವು ಅನ್ನೋ ಒಂದು ವಸ್ತು ಇದೆ. ಆದ್ದರಿಂದ ಸತ್ಯವ ಹಾವು ಸತ್ಯವಾ ಅಸತ್ಯವಾ ಅಂತ ನೀವು ನಿರ್ಣಯ ಮಾಡಕ್ಕಾಗೋದಿಲ್ಲ. ಹಾವು ನೀವು ಅಸತ್ಯ ಅಂತ ಹೇಳಿದ್ರೆ, ಅಸತ್ಯ ಅಂತ ಹೇಳಿದ್ರೆ ಇಲ್ಲ ಹಾವು ಬೇರೆ ಕಡೆ ಇದೆ, ಇಲ್ಲ ಹಾವು ಸತ್ಯ ಅಂತ ಇಲ್ಲಿ ಇಲ್ಲಿ ಹಾವು ಇಲ್ಲವಲ್ಲ, ಇಲ್ಲಿ ಹಗ್ಗ ಇದೆ, ಹಗ್ಗ ನೋಡಿ ಹಾವು ಅನ್ಕೊಂಡಿದ್ದಾರೆ, ಇಲ್ಲಿ ಹಾವು ಇಲ್ಲ, ಹಗ್ಗ ಮಾತ್ರ ಇದೆ, ಹಾವು ಇಲ್ಲ. ಆದ್ದರಿಂದ ಹಾವು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಅಂತ ಹೀಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಅದೇ ವಿಧವಾಗಿ ಶುಕ್ತಿ ಇದೆ, ಶುಕ್ತಿ ಅಂದ್ರೆ ಇದು ಶುಕ್ತಿ ಅಂದ್ರೆ ಬೆಳ್ಳಿನ ಚಿಪ್ ಅಂತ ನೋಡ್ತೀವಿ, ಬೆಳ್ಳಿನ ಚಿಪ್ ಅಂತೀವಿ, ಶೆಲ್ ಶೆಲ್ ಅಂತ ಸಿಲ್ವರ್ ಅಂತೇಳಿ, ಶೆಲ್ ಯಾವ್ದಿದೆ ಅದಕ್ಕೆ ಶುಕ್ತಿ ಅಂತ ಕರೀತಾರೆ. ಆ ಸಿಲ್ವರ್ ಬೆಳ್ಳಿಯ ಬಣ್ಣದಲ್ಲಿ ಇರತ್ತೆ ಶೆಲ್, ನೀವು ಗೂಗಲ್ ನೋಡಿ ಮಾಡಿದ್ರೆ ಕಾಣಿಸುತ್ತೆ ನಿಮಗೆ ವಿಧವಾಗಿ. ಆ ಶೆಲ್ ಬೆಳ್ಳಿ ಇದ್ದಂತೆ ಕಾಣುತ್ತೆ, ನೋಡಿದ್ರೆ ಬೆಳ್ಳಿನೇ ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದು ಅನಿಸಿಬಿಡುತ್ತೆ, ಅದು ಬೆಳ್ಳಿ ಅಂತೆ ಕಾಣುತ್ತೆ, ಅದನ್ನು ನೋಡಿ ಬೆಳ್ಳಿ ಅಂತ ಅನ್ಕೊಳ್ತಾರೆ. ಅಲ್ಲಿ ನೋಡಿ ಏನೋ ಸರಿಯಾಗಿ ಬೆಳಕಿಲ್ಲ ಆದ್ದರಿಂದ ಹಾ ಹಗ್ಗನ ನೋಡಿ ಹಾವು ಅಂತ ಅನ್ಕೊಳ್ಬಹುದು. ಇಲ್ಲಿ ಒಳ್ಳೆ ಬೆಳಕಿದ್ದು ಚೆನ್ನಾಗಿ ದಗ ದಗ ಬ್ರೈಟ್ ಸನ್ಲೈಟ್ ಇದೆ, ಇದ್ರೂ ಕೂಡ ಆ ಬೆಳ್ಳಿ ಚಿಪ್ಪು ಅದನ್ನು ನೋಡಿ ಆ ಚಿಪ್ಪನ್ನು ನೋಡಿ ಬೆಳ್ಳಿ ಬೆಳ್ಳಿ ಅಂತ ಅನ್ಕೊಳ್ತಾರೆ. ಆದ್ರೆ ಬೆಳ್ಳಿ ಅದು ಸತ್ಯವೋ ಅಲ್ಲವೋ? ಸತ್ಯ ಅಲ್ಲ ಅಂದ್ರೆ ಇಲ್ಲ, ಬೆಳ್ಳಿ ಸತ್ಯ, ಸಿಲ್ವರ್ ಇಸ್ ಫಾಲ್ಸ್, ಸಿಲ್ವರ್ ಇಸ್ ರಿಯಲ್. ಓ ಇಲ್ಲಿ ಸಿಲ್ವರ್ ರಿಯಲ್ ಅಂದ್ರೆ ಇಲ್ಲ, ಇಟ್ಸ್ ನಾಟ್ ರಿಯಲ್, ಇಟ್ಸ್ ಶೆಲ್. ಶೆಲ್ ಅನ್ನು ನೋಡಿ ಸಿಲ್ವರ್ ಅನ್ಕೊಳ್ತಾ ಇದ್ದೀರಾ, ಸೊ ಶೆಲ್ ಅದು ಇಸ್ ನಾಟ್ ಸಿಲ್ವರ್, ಇಟ್ ಇಸ್ ಶೆಲ್ ಓನ್ಲಿ. ಅದರಿಂದ ಸಿಲ್ವರ್ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಸದಸದ್ವಿವಿಕ್ತ ಅಂತೇಳಿ. ಅದಕ್ಕೆ ಇರುವ ಪ್ರಯೋಗ ಮಾಡುವ ಶಬ್ದ ಅವರು ಸದಸದ್ವಿವಿಕ್ತ, ಸತ್ಯ ಅಲ್ಲ ಅಸತ್ಯ ಅಲ್ಲ ಎರಡಕ್ಕೂ ಬೇರೆ ಆದದ್ದು ಅಂತ ಹೇಳಿ ಪ್ರಯೋಗ ಮಾಡ್ತಾರೆ. ಆದ್ದರಿಂದ ಹೇಗೆ ಆದರೆ ಅದು ನೀವು ಎಸ್ಟಾಬ್ಲಿಷ್ ಮಾಡಲು ಅದಕ್ಕೆ ಸಂಪ್ರತಿಪನ್ನ ಅಲ್ಲ, ಯು ಕೆನಾಟ್ ಎಸ್ಟಾಬ್ಲಿಷ್ ಆ ರಜತ ಬೆಳ್ಳಿ. ಅದೇ ವಿಧವಾಗಿ ರಜು ಸರ್ಪದಲ್ಲಿ ಸರ್ಪ, ಅವು ಸತ್ಯವೋ ಅಸತ್ಯವೋ ನಿಮ್ಮಿಂದ ಡಿಸೈಡ್ ಮಾಡಲಿಕ್ಕಾಗೋದಿಲ್ಲ, ಎಸ್ಟಾಬ್ಲಿಷ್ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಅದನ್ನು ಮಿಥ್ಯ, ಯಾವುದು ಸತ್ ಅಲ್ಲವೋ ಸತ್ ಮಾತ್ರ ಅಲ್ಲ ಅದು, ಯಾಕಂದ್ರೆ ಅಲ್ಲಿ ಇಲ್ಲ ಅದು ಬೆಳ್ಳಿ ರಜು ಸರ್ಪದಲ್ಲಿ ಸರ್ಪ ಇಲ್ಲ, ಶುಕ್ತಿ ರಜತದಲ್ಲಿ ಬೆಳ್ಳಿ ಇಲ್ಲ, ಆದ್ದರಿಂದ ಅದು ಸತ್ಯವಲ್ಲ, ಅಷ್ಟು ಮಾತ್ರ ಗ್ಯಾರಂಟಿ. ಆದ್ದರಿಂದ ಅದು ಹೇಗಾದ್ರೆ ಸತ್ಯ ಮಿಥ್ಯವು, ಅದನ್ನೇ ಮಿಥ್ಯ ಅಂತ ಕರಿತೀವಿ ನಾವು. ಅದು ಹೇಗೆ ಅಂದ್ರೆ ಪ್ರತಿ ಅದ್ವೈತಿಗಳು ಹೇಳುವ ವಾದ, ನಾವು ಅದನ್ನು ಮಿಥ್ಯ ಅಂತ ಕರಿತೀವಿ. ಅವು ಎರಡು ಹೇಗೆ ಮಿಥ್ಯವೋ, ಈ ಜಗತ್ತು ಮಿಥ್ಯ. ಯಾಕಂದ್ರೆ ಅವು ಕಣಿ ಕಾಣಿಸ್ತಾ ಇದೆ ನಮಗೆ, ಹಗ್ಗ ಹಾವನಂತೆ ಕಾಣಿಸ್ತಾ ಇದೆ, ಚಿಪ್ಪು ಬೆಳ್ಳಿಯಂತೆ ಕಾಣಿಸ್ತಾ ಇದೆ, ಈ ಜಗತ್ತು ಸತ್ಯವಂತೆ ಕಾಣಿಸುತ್ತೆ. ಅದು ಹೇಗೆ ಆ ಹಗ್ಗನೇ ಹಾವು ಅಲ್ಲವೋ, ಹೇಗಾದರೆ ಆ ಚಿಪ್ಪೆ ಬೆಳ್ಳಿ ಅಲ್ಲವೋ, ಹಾಗೆ ಈ ಜಗತ್ತು ಸತ್ಯವಲ್ಲ ಅದು ಮಿಥ್ಯ ಅಂತ ಹೇಳಿ ಅವರು ವಾದ. ವಿಶ್ವಂ ಮಿಥ್ಯ ದೃಶ್ಯತ್ವಾತ್ ಅವರ ಅನುಮಾನ. ಇಲ್ಲಿ ನಾನು ಮುಂದಿನ ಕ್ಲಾಸ್ ನಲ್ಲಿ ಮಾಡಿದೆ, ಮತ್ತೊಮ್ಮೆ ಹೇಳ್ತೀನಿ, ಹೇತು ಸಾಧ್ಯ ಆಮೇಲೆ ಲಿಂಗ ದೃಷ್ಟಾಂತ ಇದೆಲ್ಲ ಅನುಮಾನ ತರ್ಕ. ಅನುಮಾನ ಅಂತ ಹೇಳಿದ್ರೆ ಲಾಜಿಕ್ ಅಂತ ಅರ್ಥ, ಅನುಮಾನ ಅಂತ ಹೇಳಿದರೆ ವ್ಯಾಪ್ತಿ, ಪರ್ವೇಷನ್ ಆರ್ ಇಂಪ್ಲಿಕೇಶನ್. ಎ ಇಂಪ್ಲೈಸ್ ಬಿ ಅಂತ ನೋಡ್ರಿ, ಎ ಇಂಪ್ಲೈಸ್ ಬಿ ಬಿಕಾಸ್ ಆಫ್ ಸಿ ಅಂತ ಹೇಳಿದಾಗ, ಎ ಇಂಪ್ಲೈಸ್ ಬಿ ಬಿಕಾಸ್ ಆಫ್ ಸಿ ಅಂತ ಹೇಳ್ತೀವಿ ನೋಡ್ರಿ, ಅಂತ ಆ ರೂಪದಲ್ಲಿರುವಂತದ್ದು ತರ್ಕ. ಪರ್ವತೋ ವೈಷ್ಣಿಮಾನ್ ಧೂಮವತ್ವಾತ್, ಪರ್ವತದ ಮೇಲೆ ಬೆಂಕಿ ಇದೆ, ಹೊಗೆ ಇದ್ದರಿಂದ ಹೊಗೆ ಇರುವುದರಿಂದ ಅಂತ ಹೇಗೆ ಹೇಳ್ತೀವೋ, ಹೇಗಾದ್ರೆ ಅಡಿಗೆ ಮನೆಯಲ್ಲಿ ಆದರೆ ಹೊಗೆ ಇದ್ ನೋಡಿ ಬೆಂಕಿ ಇದೆ ಅಂತ ನಾವು ಗೊತ್ತಾಗುತ್ತೋ, ಹಾಗೆ ಇಲ್ಲಿ ಕೂಡ ಅಂತ ಹೇಳಿ ಹೇಳ್ತಾರಲ್ವ. ಅದೇ ರೀತಿಯಲ್ಲಿ ಅಲ್ಲಿ ಏನಂತ ಹೇಳ್ತಾರಂದ್ರೆ, ಹೇತುವು ಸಾಧ್ಯ ಆಮೇಲೆ ದೃಷ್ಟಾಂತ ಆಮೇಲೆ ವ್ಯಾಪ್ತಿ ಇವೆಲ್ಲವೂ ಇರಬೇಕು ಅಂಗಗಳು, ಅನುಮಾನ ತರ್ಕದ ಅಂಗಗಳು. ಆದ್ದರಿಂದ ಹೇಗಾದರೆ ವಿಶ್ವಂ ಮಿಥ್ಯ ದೃಶ್ಯತ್ವಾತ್ ಅಂತ ಹೇಳಿದಾಗ, ವಿಶ್ವಂ ಅನ್ನೋದು ಪಕ್ಷ, ಅದಕ್ಕೆ ಪಕ್ಷ ಇರಬೇಕು. ಒಂದು ಪಕ್ಷ ಇಸ್ ವಾಟ್ ಎವರ್ ವಿ ಆರ್ ಡಿಸ್ಕಸ್ ಅಪ್ ವೇರ್ ವಿ ಆರ್ ಅಪ್ಲೈಯಿಂಗ್ ದ ತರ್ಕ ವ್ಯಾಪ್ತಿಯಲ್ಲಿ ಅಪ್ಲೈ ಮಾಡ್ತಾ ಇದೀವೋ ಅದನ್ನು ಪಕ್ಷ ಅಂತ ಕರೀತಾರೆ. ಪರ್ವತ ಅಲ್ಲಿ ಪಕ್ಷ, ಇಲ್ಲಿ ವಿಶ್ವ ಪಕ್ಷ. ಹೌದು, ದೃಶ್ಯತ್ವ, ದೃಶ್ಯತ್ವವಿರುವುದರಿಂದ ಆ ಕಾರಣದಿಂದ ಕಣ್ಣಿಗೆ ಕಾಣಿಸುತ್ತೆ, ಆದ್ದರಿಂದ ನಮಗೆ ಜಗತ್ತು ಕಣ್ಣಿಗೆ ಕಾಣಿಸುತ್ತೆ, ಆದ್ದರಿಂದ ಅದು ಸತ್ಯವಲ್ಲ. ಯಾವುದು ಕಣ್ಣಿಗೆ ಕಾಣಿಸುತ್ತೋ ಅದು ಸತ್ಯವಲ್ಲ. ಅದೇ ನೀ ಕಣ್ಣಿಗೆ ಕಾಣಿಸ ಸತ್ಯವಲ್ಲವಾ? ಅಂದ್ರೆ ಕಣ್ಣಿಗೆ ಕಾಣಿಸದೇ ಕಣ್ಣಿಗೆ ಕಾಣಿಸುವುದು ಅನ್ನುವುದು ಹೇತುವು ಕಾರಣ. ಆ ಕಾರಣದಿಂದಾಗಿ ನಾವು ಯಾವುದನ್ನು ಸಾಧಿಸ್ತಾ ಇದ್ದೀವಿ? ಮಿಥ್ಯ ಅಂತ ಸಾಧಿಸ್ತಾ ಇದ್ದೀವಿ. ವಿ ಆರ್ ಎಸ್ಟಾಬ್ಲಿಷಿಂಗ್ ದಟ್ ಇಸ್ ಮಿಥ್ಯ. ದೃಷ್ಟಾಂತ ಏನಿದೆ ಅಂದ್ರೆ ಸುತ್ತಿರಜತ ರಜ್ಜು ಸರ್ಪ ಇವೆಲ್ಲವೂ ದೃಷ್ಟಾಂತಗಳು. ಸೊ ಈ ದೃಷ್ಟಾಂತದಲ್ಲಿ ಇದ್ದಂತೆ ಅಂತೇಳಿ ಅವರ ವಾದ. ಆಚಾರ್ಯರು ಅದೇ ಸುಲಭವಾಗಿ ಅದನ್ನು ಖಂಡನೆ ಮಾಡ್ತಾರೆ. ಆಚಾರ್ಯ ಹೇಳ್ತಾರೆ, ನೀವು ಅದೇ ತರ್ಕವನ್ನು ಇಟ್ಕೊಳ್ರಿ, ಅನೇನ ಸತ್ಯಂ, ಅದೇ ತರ್ಕದಲ್ಲಿಯೇ ಅನೇನ ಸತ್ಯಂ ವಿಮತಂ ಮತತ್ವತಃ ಯಥಾ ಘಟಾದಿ ಇತಿ ಅನುಮಾನ ನ್ಯಗದ್ಯತ. ಆಚಾರ್ಯರು ಸಿಂಪಲ್ ಆಗಿ ಹೇಳ್ತಾರೆ, ವಿಶ್ವಂ ಸತ್ಯಂ ದೃಶ್ಯತ್ವಾತ್ ಘಟಾದಿವತ್. ಈ ನಿಮ್ಮ ತರ್ಕ ಅನೈಕಾಂತಿಕರಿ ಅಂದ್ರೆ ಅದು ಇಷ್ಟು ಹೇಗೆ ಬೇಕಾದ್ರೂ ಹೋಗ್ಬೋದು, ನೀವು ಹೇಗೆ ಬೇಕಂತ ಹೇಳ್ಬೋದು, ಇಳಿಯೋದ್ರಲ್ಲಿ ಇದೆ ಅಷ್ಟೇ ಹೊತ್ತು ನಿಮ್ಮ ತರ್ಕದ ರೀತಿಯೇ ಸರಿ ಇಲ್ಲ. ಯಾಕೆಂದ್ರೆ ನಿಮ್ಮ ತರ್ಕದ ರೀತಿಯಲ್ಲಿ ಹೋದ್ರೆ ವಿಶ್ವಂ ಸತ್ಯಂ ದೃಶ್ಯತ್ವಾತ್ ಘಟಾದಿವತ್, ಕಣ್ಣಿಗೆ ಮಡಿಕೆ ಕಾಣಿಸುತ್ತೆ, ಮಡಿಕೆ ಸುಳ್ಳ ಅಲ್ಲ, ಮಡಿಕೆ ಮಡಿಕೆಯೇ, ಅದು ಮಡಿಕೆ ಹಗ್ಗ ಹಾವಂತೆಲ್ಲ ಅದು ಸುಕ್ತಿ ರಜದಂತೆಲ್ಲ ಮಡಿಕೆ ಮಡಿಕೆಯಂತೆಯೇ, ಮಡಿಕೆ ಕಣ್ಣಿಗೆ ಕಾಣಿಸುತ್ತೆ, ಮಡಿಕೆ ಸತ್ಯ. ಆದ್ದರಿಂದ ವಿಶ್ವಂ ಸತ್ಯಂ ದೃಶ್ಯತ್ವಾತ್ ಘಟಾದಿವತ್, ಮಡಿಕೆ ಕಣ್ಣಿಗೆ ಕಾಣಿಸುವ ಮಡಿಕೆ ಮುಂತಾದವು ಹೇಗೆ ಆದರೆ ಸತ್ಯವಾಗಿದೆಯೋ ಹಾಗೆ ನಮ್ಮ ಕಣ್ಣಿಗೆ ಕಾಣಿಸುವ ಈ ಜಗತ್ತು ಕೂಡ ಸತ್ಯವಾಗಿಯೇ ಇದೆ ಅಂತ ಹೇಳಿ ಆಚಾರ್ಯರು ಅದನ್ನು ಖಂಡನೆ ಮಾಡ್ತಾರೆ. ಸೊ ಆದ್ದರಿಂದ ಇಲ್ಲಿ ಆಚಾರ್ಯರು ಹೇಳುವಂತಹ ವಿಷಯ ಏನಂತ ಹೇಳಿದ್ರೆ, ಅಥಾಪಿ ಮಿಥ್ಯಾ ವಿಮತಂ ಮತತ್ವತಃ ವಿವಾದ ನಿರ್ಮುಕ್ತವತ್ ಇತಿ ಅವಾದಿತೈ ಅನೇನ ಸತ್ಯಂ ವಿಮತಂ ಮತತ್ವತಃ ಯಥಾ ಘಟಾದಿ ಇತಿ ಅನುಮಾನ ಅಗತ್ಯತ. ಅನುಮಾ ಅನುಮಾನ, ಅನುಮಾ ಅನುಮಾನ ಅನ್ನುವ ಶಬ್ದಗಳಿಗೆ ಅರ್ಥ ಡೌಟ್ ಅಂತ ಅರ್ಥ ಅಲ್ಲ. ಅನುಮಾನ ಅಂತ ಹೇಳಿದ್ರೆ ತರ್ಕಶಾಸ್ತ್ರದಲ್ಲಿ ಅದು ಲಾಜಿಕಲ್ ಪ್ರಪೋಸಿಷನ್ ಅಂತ ಅರ್ಥವೇ ಹೊರತು ಇಟ್ ಡಸ್ ನಾಟ್ ಮೀನ್ ಡೌಟ್ ಅಂತ ಅರ್ಥ ಅಲ್ಲ. ಅವರು ಅನುಮಾನ ಪ್ರಯೋಗ ಮಾಡಿದ್ದಾರೆ, ಆ ಅನುಮಾನ ಪ್ರಯೋಗ ದೋಷಭರಿತವಾದ ಅನುಮಾನ ಪ್ರಯೋಗ ಮಾಡಿದ್ದಾರೆ. ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅನ್ನುವುದು ಅವರ ಬೇಸಿಕ್ ಲಾಜಿಕ್. ಆ ಬೇಸಿಕ್ ಲಾಜಿಕ್ ಫಾಲ್ಟಿ ಲಾಜಿಕ್. ಯಾಕಂದ್ರೆ ಆ ಲಾಜಿಕ್ಕೆ ಇಟ್ಟುಕೊಂಡು ವಿಶ್ವಂ ಸತ್ಯಂ ದೃಶ್ಯತ್ವಾತ್ ಘಟಾದಿವತ್, ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಶುಕ್ತಿ ರಜತಾದಿವತ್ ಅಂತ ಹೇಳಿದ್ರೆ ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಘಟಾದಿವತ್ ಅನ್ನುವ ತರ್ಕ ಅಂದ್ರೆ ಕೌಂಟರ್ ಕೌಂಟರ್ ಅನುಮಾನ ಮಾಡಬಹುದು. ಇದರಿಂದ ನಿಮ್ಮ ಅನುಮಾನದಲ್ಲಿ ಸ್ಟ್ರೆಂಗ್ತೇ ಇಲ್ಲರಿ, ಬೇಸಿಸೇ ಇಲ್ಲ, ಅರ್ಥಶೂನ್ಯವಾದ ಅನುಮಾನ. ಅಷ್ಟೇ ಅಲ್ಲದೆ ಪರ್ಸೆಂಟೇಜ್ ತಗೊಳ್ರಿ, ಈ ವಿಧವಾಗಿ ಶುಕ್ತಿ ರಜದಂತೆ ಕಾಣುವುದು, ಹಗ್ಗ ಹಾವಿನಂತೆ ಕಾಣುವುದು, ಇವು ಪ್ರಪಂಚದಲ್ಲಿ ಇಂಥ ವಸ್ತುಗಳು ಹೆಚ್ಚು ಇಲ್ಲ ನಮಗೆ ಸತ್ಯವಾಗಿ ತೋರುವ ವಸ್ತುಗಳು, ನಮ್ಮ ಕಾಣುತ್ತೆ, ಡೆಸ್ಕ್ ಕಾಣುತ್ತೆ, ಚೇರ್ ಕಾಣುತ್ತೆ, ಮೈಕ್ ಕಾಣುತ್ತೆ, ಅನಂತಾನಂತ ವಸ್ತುಗಳು ಕಾಣುತ್ತೆ. ಸತ್ಯವಾದ ವಸ್ತುಗಳ ಸಂಖ್ಯೆವೇ ಜಾಸ್ತಿ. ಪರ್ಸೆಂಟೇಜ್ ತಗೊಂಡು ಅವರೆಲ್ಲ ಪರ್ಸೆಂಟೇಜ್ ತಗೊಳ್ತಾರಲ್ವಾ, ಹಾಗೆ ತಗೊಂಡ್ರೆ ಸತ್ಯವಾದ ವಸ್ತುಗಳ ಪರ್ಸೆಂಟೇಜ್ ಜಾಸ್ತಿ, ಈ ಪರ್ಸೆಂಟೇಜ್ ಬಹಳ ಕಡಿಮೆ. ಆದ್ದರಿಂದ ಇಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್ ಇನ್ ಪರ್ಸೆಂಟೇಜ್ ಬೇಸ್. ಪರ್ಸೆಂಟೇಜ್ ಬೇಸ್ ಬೇಕಾಗಿಲ್ಲ. ಆಚಾರ್ಯರು ಮುಂದೆ ಹೋಗ್ತಾರೆ, ಅವರ ಎಕ್ಸಾಂಪಲ್ಸ್ ತಗೊಂಡೇ ಅವರ ಎಕ್ಸಾಂಪಲ್ಸ್ ನಲ್ಲೇ ಪ್ರಾಬ್ಲಮ್ ಇದೆ. ಓಹೋ, ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಮಿಥ್ಯ ಆಗ್ಬೋದಲ್ವಾ ಅಂದ್ರೆ, ಅಲ್ಲಿ ಕೂಡ ಆಚಾರ್ಯರು ಬಹಳ ಸುಂದರವಾಗಿ ಅದೆಲ್ಲವನ್ನು ಖಂಡನೆ ಮಾಡ್ತಾರೆ. ನೆಕ್ಸ್ಟ್ ಶ್ಲೋಕದಲ್ಲಿ ಆಚಾರ್ಯರು ಅದರ ಡೆಪ್ಸ್ ನಲ್ಲಿ ಹೋಗಿ ಅವರ ದೃಷ್ಟಾಂತದಲ್ಲಿರುವ ಲೋಪಗಳು, ಆ ದೃಷ್ಟಾಂತವನ್ನೇ ತಗೊಂಡು ಅದನ್ನೇ ಅನಲೈಸ್ ಮಾಡ್ತಾ ಆಚಾರ್ಯರು ಹೇಗೆ ಖಂಡನೆ ಮಾಡಿದ್ದಾರೆ ಅನ್ನುವುದು ನಮಗೆ ಆರನೇ ಪದ್ಯದಲ್ಲಿ ಬರುತ್ತೆ. ಅದರ ವಿಸ್ತಾರ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ, ಸೊ ದಟ್ ಈ ಇದರಲ್ಲಿ ಪ್ರಶ್ನೆಗಳು ಬರಲಿಕ್ಕೆ ಅವಕಾಶವಿದೆ, ಆದ್ದರಿಂದ ನೀವು ಕೇಳಬಹುದು. ಸೊ ಇಲ್ಲಿ ಪ್ರಮಾಣ ಪದ್ಧತಿಯಲ್ಲಿ ಬಹಳ ವಿಸ್ತಾರವಾಗಿ ಮೂರು ಪರಿಚ್ಛೇದಗಳಿವೆ. ಅಲ್ಲಿ ಪ್ರತ್ಯಕ್ಷ ಪರಿಚ್ಛೇದ, ಅನುಮಾನ ಪರಿಚ್ಛೇದ, ಆಗಮ ಪರಿಚ್ಛೇದ ಅಂತೇಳಿ ಟೀಕಾರಾಯರು ಮಾಡಿದ್ದಾರೆ. ಅದೇ ವಿಧವಾಗಿ ಪ್ರಮಾಣ ಲಕ್ಷಣ ಆಚಾರ್ಯರು ಮಾಡಿದ್ದಾರೆ. ಅದನ್ನು ಪ್ರೀಫೇಸ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಸುಲಭವಾಗಿರುತ್ತೆ ಅಂತೇಳಿ ಪ್ರಮಾಣ ಪದ್ಧತಿಯನ್ನು ಟೀಕಾರಾಯರು ಮಾಡಿದ್ದಾರೆ. ಅದರಲ್ಲಿ ಅನುಮಾನ ಪರಿಚ್ಛೇದದಲ್ಲಿ ಈ ವಿಷಯಗಳೆಲ್ಲ ಬಹಳ ವಿಸ್ತಾರವಾಗಿ ಬರುತ್ತೆ. ಆದ್ದರಿಂದ ಅದನ್ನು ಓದಿದವರಿಗೆ ಇದು ಬಹಳ ಸುಲಭವಾಗಿರುತ್ತೆ. ಅದು ಓದದೇ ಇರುವವರು ಬಹಳ ಜನ ಇರ್ತಾರೆ. ಆದ್ದರಿಂದ ಅವರಿಗೆ ಅನುಕೂಲವಾಗಲಿ ಅಂತ ಹೇಳಿ ಸೊ ನಾನು ಆ ಪೂರ್ತಿ ಅಷ್ಟು ಡೀಟೇಲ್ಸ್ ಹೋಗ್ತಾ ಇಲ್ಲ, ಆದ್ರೆ ಇಲ್ಲಿ ನಮಗೆ ಅರ್ಥ ಆಗುವುದಕ್ಕೆ ಎಷ್ಟು ಹೇಳಬೇಕು ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ. ಆದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ಇನ್ನು ನೀವು ಪ್ರಶ್ನೆಗಳು ಕೇಳಿದ್ರೆ, ಇನ್ನು ಏನಾದ್ರೂ ವಿವರಗಳು ಬೇಕು ಅಂತ ಹೇಳಿದ್ರೆ ವಿಲ್ ರಿವಿಸಿಟ್, ಆ ವಿವರಗಳು ಕೂಡ ನಿಮ್ಗೆ ಹೇಳ್ತೀನಿ. ಆದ್ರೆ ನಿಮಗೆ ನಿಮ್ಮ ಕಂಫರ್ಟ್ ಲೆವೆಲ್, ಆದ್ದರಿಂದ ನಿಮಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಹೇಳಬಹುದ್ರಿ. ಹರೇ ಶ್ರೀನಿವಾಸ, ಶ್ರೀಕೃಷ್ಣ ಅರ್ಪಣಮಸ್ತು. ಸ್ಟಾರ್ ಸಿಕ್ಸ್ ಸುತ್ತಿ ಅನ್ಮ್ಯೂಟ್ ಮಾಡಿಕೊಂಡು ಕೇಳಿ ಏನಾದ್ರು ಪ್ರಶ್ನೆ.
ಮುಂದಿನ ಕ್ಲಾಸ್ ಅಲ್ಲಿ ಕೇಳಿ ಕೇಳಿದ್ಮೇಲೆ ಸ್ವಲ್ಪ
ಯಾವ್ದು ಡೌಟ್ ಇದೆ ಹೇಳ್ರಿ, ಮುಂದಿನ ಕ್ಲಾಸ್ ನಲ್ಲಿ ಬರೋದ ಹೇಳೋಣ. ಬಟ್ ಈಗ ನಿಮ್ಗೆ ಇದರಲ್ಲಿ ಏನೇನ್ ಡೌಟ್ ಇದ್ರೆ ಕೇಳ್ರಿ, ಫೀಲ್ ಫ್ರೀ. ಯಾಕಂದ್ರೆ
ಹಗ್ಗ ಹಾವು ಹೇಳಿದ್ರಲ್ಲ, ಅದು ಅವ್ರು ಹೇಗೆ ಅದನ್ನ ಹೇಳಿದ್ರು, ಯಾಕಂದ್ರೆ ಅವ್ರು ಹೇಳಿದ್ದು ಹಗ್ಗ ಇದೆ ಅದು ಹಾವಲ್ಲ ಅಂತ. ಬಟ್ ಹಗ್ಗ ಹಾವು ತರ ಅಂದ್ರೆ ಹಾವು ಅಂತ ಯಾವ್ದೋ ಒಂದು ಇರ್ಬೇಕಲ್ಲ, ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಕಂಪೇರ್ ಮಾಡಿ ಅವ್ರು ಹೇಳಿದ್ದಾರೆ ಅಂದ್ರೆ ಅದು ಸತ್ಯ ಅಲ್ವಾ?
ಹೌದು, ಕರೆಕ್ಟ್, ಅದು ಕರೆಕ್ಟ್. ಅದೇ ಆ ಪಾಯಿಂಟ್ ನಲ್ಲೇ ಹಾಗೋಗತ್ತಂದ್ರೆ, ಯಾವುದೇ ನೀವು ಹೇಳಿದಂಗೆ ಹಾವು ಹಗ್ಗ ಇವು ಎರಡಕ್ಕೆ ಸಿಮಿಲಾರಿಟೀಸ್ ಇರಬೇಕು. ನಾವು ಭ್ರಮೆ ಅನ್ನೋದು ಭ್ರಮೆಯಿಂದ ಆಗತ್ತೆ, ಹಾವು ಹಗ್ಗ ಅಂತ ಭ್ರಮೆ. ಅದೇ ವಿಧವಾಗಿ ಚಿಪ್ಪು ನೋಡಿ ಬೆಳ್ಳಿ ಅಂತ ಭ್ರಮೆ ಪಡ್ತಾರೆ. ಎಲ್ಲಿ ಭ್ರಮೆ ಇದೆಯೋ, ಭ್ರಮೆ ಇದ್ದ ಕಡಿ ನೀವು ಅಬ್ಸರ್ವ್ ಮಾಡಿದರೆ ಒಂದು ರಿಯಲ್ ಆಬ್ಜೆಕ್ಟ್ ಗೆ ಇನ್ನೊಂದು ರಿಯಲ್ ಆಬ್ಜೆಕ್ಟ್ ಅನ್ನು ತಿಳ್ಕೊಳ್ಳುವುದೇ ಭ್ರಮೆ. ಅಲ್ಲಿ ಎರಡು ರಿಯಲ್, ಆಕ್ಚುಲ್ ಆಗಿ ಅವರು ಹೇಳಿದ ಭ್ರಮಾಜ್ಞಾನ ಬರಬೇಕಂದ್ರೆ, ದೇ ಆರ್ ನಾಟ್ ಓನ್ಲಿ ಆಕ್ಸೆಪ್ಟಿಂಗ್ ಒನ್ ರಿಯಾಲಿಟಿ, ದೇ ಆರ್ ಆಕ್ಸೆಪ್ಟಿಂಗ್ ಟೂ ರಿಯಾಲಿಟೀಸ್. ಹಗ್ಗವೂ ಸತ್ಯ, ಹಾವು ಸತ್ಯ, ಆನ್ ದೇರ್ ಓನ್. ಇಲ್ಲಿ ಹಗ್ಗವನ್ನು ನೋಡಿ ಹಾವು ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಒಂದು ಸತ್ಯವಾದ ವಸ್ತುವನ್ನು ನೋಡಿ ಇನ್ನೊಂದು ಸತ್ಯವಾದ ವಸ್ತು ಅಂತ ಭ್ರಮೆ ಪಡ್ತಾ ಇದ್ದಾರೆ. ಪ್ರಾಬ್ಲಮ್ ಈಸ್ ನಾಟ್ ವಿತ್ ದ ಆಬ್ಜೆಕ್ಟ್, ಪ್ರಾಬ್ಲಮ್ ಈಸ್ ವಿತ್ ದ ವ್ಯೂವರ್. ನೋಡುವವನ ದೃಷ್ಟಿಯಲ್ಲಿ ಪ್ರಾಬ್ಲಮ್ ಇದೆಯೇ ಹೊರತು ವಸ್ತುವು ಸತ್ಯ. ಅಲ್ಲಿ ಹಗ್ಗ ಹಾವಿನಲ್ಲಿ ಹಾವು ಮಿಥ್ಯ ಅಂತ ನೀವು ಕರಿತೀರ, ಹಗ್ಗ ಸತ್ಯವೇ ಅಲ್ವಾ? ಅವರೇನು ಹೇಳ್ತಾರೆ ಅಂದ್ರೆ, ಹೌದು ಹಗ್ಗ ಅನ್ನೋದು ಪರಬ್ರಹ್ಮ, ಬ್ರಹ್ಮನನ್ನು ನೋಡಿ ನಾವು ವಿಶ್ವ ಪ್ರಪಂಚ ಅನ್ಕೊಳ್ತಾ ಇದ್ದೀವಿ. ಇದೆಲ್ಲ ಬ್ರಹ್ಮ, ಎಲ್ಲವೂ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿದಂತೆ ಎಲ್ಲವೂ ಬ್ರಹ್ಮ. ಇದನ್ನು ನೋಡಿ ನಾವು ವಿಶ್ವ ಅಂತ ಅನ್ಕೊಳ್ತಾ ಇದ್ದೀವಿ ಅಂತ ಅವರ ಆರ್ಗ್ಯುಮೆಂಟ್. ಅದಕ್ಕೆ ಬೇಸಿಸ್ ಅಂದ್ರೆ ಹಾವು ಹಗ್ಗ, ನೀವು ಹೇಳಿದಂತೆ ಹಾವು ಹಗ್ಗ ಎರಡೂ ಸತ್ಯವಾಗಿರಬೇಕು, ಹಾವಿಗೆ ಹಗ್ಗಕ್ಕೆ ಸಿಮಿಲಾರಿಟಿ ಇರಬೇಕು. ಸತ್ಯವಾದ ಹಾವಿನ ಜ್ಞಾನ ಇದ್ದರೆ ಮಾತ್ರ ನಾವು ಭ್ರಮೆಕ್ಕೆ ಒಳಗಾಗ್ತೀವಿ. ಎರಡನೇದಾಗಿ ಭ್ರಮೆ, ಆಮೇಲೆ ಇದು ಹಗ್ಗ ಅಂತ ಗೊತ್ತಾದ್ಮೇಲೆ ಅಯ್ಯೋ ನಾನು ಹಾವು ಅಂತ ಭ್ರಮೆ ಪಟ್ಟೆನಲ್ಲವಾ ಅಂತ ಗೊತ್ತಾಗುವುದು ಓನ್ಲಿ ಆಫ್ಟರ್ ರಿಯಲೈಸಿಂಗ್ ದ ಟ್ರೂತ್. ಇವರು ಇನ್ನು ಗೊತ್ತಾಗಲಿಲ್ಲ, ಇಲ್ಲೇ ಇದ್ದಾರೆ. ಪ್ರಪಂಚ ಮಿಥ್ಯಾ ಅಂತ ಹೇಗೆ ಗೊತ್ತು ಅವರಿಗೆ? ಸೊ ಅಷ್ಟೇ ಅಲ್ಲದೆ ಸತ್ಯವಾದ ಜಗತ್ತು ಇದನ್ನು ಮಿಥ್ಯ ಅನ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಆವಾಗ ನಿಮ್ದು ಸತ್ಯವಾದ ಇನ್ನೊಂದು ಜಗತ್ತಿನ ಜ್ಞಾನ ಇರಬೇಕು. ಯು ಮಸ್ಟ್ ಹ್ಯಾವ್ ದಟ್ ನಾಲೆಡ್ಜ್ ದಟ್ ದೇರ್ ಇಸ್ ಅನದರ್ ರಿಯಲ್ ವರ್ಲ್ಡ್ ಎಕ್ಸಿಸ್ಟ್. ಆದ್ರೆ ಓಹೋ ನಾನು ಆ ಹೇಗೆ ಹಾವನ್ನು ಅಂತ ಎಲ್ಲೋ ಸತ್ಯವಾದ ಹಾವಿನ ಜ್ಞಾನ ಇದೆ, ಆದ್ದರಿಂದ ಇದನ್ನು ಹಾವು ಅಂತ ಭ್ರಮೆ ಪಟ್ಟಿದ್ದೀವಿ. ಎಲ್ಲೋ ಸತ್ಯವಾದ ಜಗತ್ತಿದ್ರೆ ಮಾತ್ರ ಈ ಜಗತ್ತು ಸುಳ್ಳು ಅಂತ ನೀವು ಹೇಳಕ್ಕಾಗತ್ತೆ. ಈ ಜಗತ್ತು ಸುಳ್ಳು ಅಂತ ನಿಮ್ಗೆ ಹೇಳ್ಬೇಕಂದ್ರೆ ಸತ್ಯವಾದ ಇನ್ನೊಂದು ಜಗತ್ತಿನ ಜ್ಞಾನ ನಿಮ್ಗೆ ಇದೆಯೋ ಅಂತ ಪ್ರಶ್ನೆ ಬರುತ್ತೆ. ಆದ್ದರಿಂದ ದಟ್ ಈಸ್ ದ ಪ್ರಾಬ್ಲಮ್. ಅವರು ಬೇಸಿಕ್ ಸಿಸ್ಟಮ್ ನಲ್ಲಿಯೇ ಅವರಲ್ಲಿ ಪ್ರಾಬ್ಲಮ್ ಇದೆ. ಆದ್ದರಿಂದ ಈ ದ ಕಂಪ್ಯಾರಿಸನ್ನೇ ಅವ್ರದ್ದು, ಫಸ್ಟ್ ಆಫ್ ಆಲ್ ಆ ಲಾಜಿಕಲ್ ಪ್ರಪೋಸಿಷನೇ ಸರಿ ಇಲ್ಲ. ಅದಕ್ಕೆ ಅನೇಕಾಂತಿಕ ಅಂತ ಬರ್ತಾರೆ, ಅಂದ್ರೆ ಅನೇಕ ಪಾಸಿಬಿಲಿಟೀಸ್, ದೇ ಆರ್ ಮಲ್ಟಿಪಲ್ ಪಾಸಿಬಿಲಿಟೀಸ್, ಒಂದೇ ಪಾಸಿಬಿಲಿಟಿ ಅಲ್ಲ. ಸೊ ಈ ಎಲ್ಲ ಕಾರಣಗಳಿಂದಲೂ ಅವರು ತಗೊಂಡು ಬಂದ ಆರ್ಗ್ಯುಮೆಂಟೇ ಸರಿಯಲ್ಲ. ನೀವು ಹೇಳಿದಂತೆ ಹೌದು, ಸತ್ಯವಾದ ಹಾವಿನ ಜ್ಞಾನ ಇದ್ದರೇನೆ, ಅಷ್ಟೇ ಅಲ್ಲದೆ ಸತ್ಯವಾದ ಹಾವಿಗೂ ಸತ್ಯವಾದ ಹಗ್ಗಕ್ಕೂ ಸಿಮಿಲಾರಿಟಿ ಇದ್ದರೇನೆ ಅದನ್ನು ನೋಡಿ ಇದು ಅಂತ ಭ್ರಮೆ ಪಡ್ತಾರೆ. ಅಷ್ಟೇ ಅಲ್ಲ, ಸತ್ಯವಾದ ಹಾವು ನೋಡಿ ಕೂಡ ಹಗ್ಗ ಅಂತ ಭ್ರಮೆಯೂ ಪಡಬಹುದು, ರಿವರ್ಸ್ ಭ್ರಮೆಯೂ ಇರಬಹುದು. ಭ್ರಮೆ ಹೀಗೇ ಇರಬೇಕಂತ ಇಲ್ಲ, ಹಾವನ್ನೇ ನೋಡ್ಬಿಟ್ಟು ಹಾವು ಮೂವ್ಮೆಂಟ್ ಇಲ್ಲ ಹಗ್ಗ ಅಂತ ಭ್ರಮೆ ಪಡಬಹುದು. ಆದ್ದರಿಂದ ಭ್ರಮೆ ಹೇಗೆ ಬೇಕಾದ್ರೂ ಆಗಬಹುದು. ಇವರ ಭ್ರಮೆಯನ್ನು ಇಟ್ಟುಕೊಂಡು ಒಂದು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ರೆ, ಭ್ರಮಾಜ್ಞಾನ ಬೇಸಿಸ್ ಆಗಿ ಸತ್ಯವನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೊರಟಿದ್ದೇ ತಪ್ಪು ಮೊದಲನೇದಾಗಿ. ಎರಡನೇದಾಗಿ ಇನ್ನೊಂದೇನಂತ ಹೇಳಿದ್ರೆ, ಇವರಿಗೆ ಈ ಸತ್ಯ ಮಿಥ್ಯ ಈ ಕಂಪೇರ್ ಮಾಡ್ಲಿಕ್ಕೆ ಆ ಎರಡರ ಜ್ಞಾನ ಇರಬೇಕು ಅಂತ ಹೇಳಿದಾಗ, ಈ ಎರಡರ ಜ್ಞಾನ ಇದ್ದವನಿಗೆ ಮಾತ್ರವೇ ಈ ಭ್ರಮೆ ಬರುತ್ತೆ ಹೊರತು, ಉದಾಹರಣೆಗೆ ಒಂದು ಚಿಕ್ಕ ಮಗುವಿದೆ, 6 ತಿಂಗಳು ಮಗುವಿದೆ, ಆರು ತಿಂಗಳ ಮಗುವಿಗೆ ಹಾವು ಕೊಟ್ಟರು ಹಗ್ಗ ಕೊಟ್ಟರು ಅದಕ್ಕೆ ಏನೂ ಗೊತ್ತಿಲ್ಲ, ಅದು ಭ್ರಮೆ ಬರೋದಿಲ್ಲವಲ್ಲ. ಅಂದ್ರೆ ಏನು, ಎರಡರ ಜ್ಞಾನ ಇದ್ದರೆ ಮಾತ್ರ ಭ್ರಮೆ ಬರುತ್ತೆ ಹೊರತು ಎರಡರ ಜ್ಞಾನ ಇಲ್ಲದವರಿಗೆ ಭ್ರಮೆ ಬರೋದಿಲ್ಲ. ಆರು ತಿಂಗಳ ಕೂಸು ಹಗ್ಗವನ್ನು ನೋಡಿ ಹಾವು ಅಂತಾಗ್ಲಿ, ಹಾವನ್ನು ನೋಡಿ ಹಗ್ಗ ಅಂತಾಗ್ಲಿ ಭ್ರಮೆ ಪಡುವ, ಹಾವು ಕೊಟ್ಟರು ಆಡ್ಕೊಳ್ಳತ್ತೆ, ಹಗ್ಗ ಕೊಟ್ಟರು ಹಾವು ಆಡ್ಕೊಳ್ಳತ್ತೆ ಆರು ತಿಂಗಳ ಮಗುವಿಗೆ, ಇಲ್ಲ 8 ತಿಂಗಳ ಮಗುವಿಗೆ. ಆದ್ದರಿಂದ ನಿಮಗೆ ಈ ಲಾಜಿಕಲ್ ಪ್ರಪೊಸಿಷನೇ ಸರಿ ಇಲ್ಲ. ಅವ್ರು ಕೊಟ್ಟ ಲಾಜಿಕಲ್ ಪ್ರಪೊಸಿಷನೇ ಅದೇ, ಅದು ತುಂಬಾ ಕ್ವೆಶನ್ಸ್ ಬರುತ್ತೆ ನೆಕ್ಸ್ಟ್ ಸೆಷನ್ ನಲ್ಲಿ ನಾವು ವಿಲ್ ವಿಸಿಟ್, ಬಟ್ ನಾನು ಅದರ ಬೇಸಿಕ್ ಸ್ವಲ್ಪ ಮಾತ್ರ ರುಚಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ನಲ್ಲಿ ಇನ್ನು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಶ್ರೀನಿವಾಸ.